ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 12/11/2024 ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಮಕ್ಕಳಾದ ನಿಮ್ಮ ಶೃಂಗಾರವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಪವಿತ್ರತೆಯ ಶೃಂಗಾರ ಎಲ್ಲಾ ಶೃಂಗಾರಕ್ಕಿಂತ ಬಹಳ ಒಳ್ಳೆಯ ಶೃಂಗಾರ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುವಂತಹ ಆತ್ಮರ ಮುಖ್ಯ ಲಕ್ಷಣ ಏನಾಗಿರುತ್ತದೆ? ಉತ್ತರ, ಫಸ್ಟ್ ಪಾಯಿಂಟ್, 84 ಜನ್ಮವನ್ನು ಪಡೆದುಕೊಳ್ಳುವಂತಹ ಆತ್ಮರು ಪರಮಾತ್ಮ ತಂದೆಯನ್ನು ತಂದೆಯ ರೂಪದಲ್ಲಿ ನೆನಪು ಮಾಡುವುದರ ಜೊತೆ ಜೊತೆಗೆ ಶಿಕ್ಷಕ ಮತ್ತು ಸದ್ಗುರು ಅನ್ನುವ ಮೂರು ರೂಪವನ್ನು ಕೂಡ ನೆನಪು ಮಾಡುತ್ತಾರೆ. ಯೋಗದಲ್ಲಿ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ಟೀಚರ್ನ ನೆನಪು ಮರೆತು ಹೋಗಬಾರದು, ಈ ರೀತಿ ಆಗಬಾರದು. ಯಾವಾಗ ತಂದೆ, ಶಿಕ್ಷಕ ಮತ್ತು ಸದ್ಗುರು ಮೂವರನ್ನೂ ನೆನಪು ಮಾಡುತ್ತೀರೋ ಆಗ ನೀವು ಕೃಷ್ಣಪುರಿಗೆ ಹೋಗಲು ಸಾಧ್ಯ, ಅಂದರೆ ಆದಿಯಿಂದ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ. ಸೆಕೆಂಡ್ ಪಾಯಿಂಟ್, 84 ಜನ್ಮವನ್ನು ಪಡೆದುಕೊಳ್ಳುವಂತಹ ಆತ್ಮರನ್ನು ಎಂದು ಮಾಯೆಯ ಬಿರುಗಾಳಿ ಸೋಲಿಸಲು ಸಾಧ್ಯ ಇಲ್ಲ. ಓಂ ಶಾಂತಿ. ಪರಮಾತ್ಮ ತಂದೆ ಮಕ್ಕಳಿಗೆ ಮೊದಲೇ ತಿಳಿಸುತ್ತಾರೆ, ನಾನು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ, ಟೀಚರ್ನ ಸಮ್ಮುಖದಲ್ಲಿ ಕುಳಿತಿದ್ದೇನೆ, ಸದ್ಗುರುವಿನ ಸಮ್ಮುಖದಲ್ಲಿ ಕುಳಿತಿದ್ದೇನೆ ಅನ್ನುವುದನ್ನು ಮಕ್ಕಳಾದ ನೀವು ಮರೆಯುವುದಿಲ್ಲ ತಾನೆ? ಎಲ್ಲರೂ ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲಿ ಕುಳಿತಿದ್ದಾರೆ ಎಂದು ತಂದೆ ತಿಳಿದುಕೊಂಡಿಲ್ಲ. ಆದರೂ ಕೂಡ ಅಂದರೆ ಎಲ್ಲಾ ಮಕ್ಕಳು ಇಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುವುದಿಲ್ಲ ಅನ್ನುವುದು ತಂದೆಗೆ ಗೊತ್ತಿದೆ. ಆದರೂ ಕೂಡ ಮಕ್ಕಳಿಗೆ ತಿಳಿಸುವುದು ತಂದೆಯ ಕರ್ತವ್ಯ ಆಗಿದೆ. ತಂದೆ, ಶಿಕ್ಷಕ ಮತ್ತು ಸದ್ಗುರು ಮೂವರನ್ನು ನೆನಪು ಮಾಡುವುದು ಅರ್ಥಸಹಿತವಾಗಿ ನೆನಪು ಮಾಡುವುದಾಗಿದೆ. ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ತಂದೆಯಾಗಿದ್ದಾರೆ, ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಅವಶ್ಯವಾಗಿ ನಮಗೆ ಸದ್ಗುರು ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳ ಶೃಂಗಾರವನ್ನು ಮಾಡುವುದಕ್ಕೋಸ್ಕರ. ಪವಿತ್ರತೆಯ ಶೃಂಗಾರವನ್ನು ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬಹಳಷ್ಟು ಧನ ಸಂಪತ್ತನ್ನು ನೀಡುತ್ತಾರೆ. ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆ ಧನ ಸಂಪತ್ತನ್ನು ನೀಡುತ್ತಾರೆ. ನೀವೀಗ ಯಾವ ಜಗತ್ತಿಗೆ ಹೋಗಬೇಕಾಗಿದೆಯೋ ಆ ಸತ್ಯೋಗಕ್ಕೋಸ್ಕರ ಪರಮಾತ್ಮ ತಂದೆ ಅಪಾರ ಧನ ಸಂಪತ್ತನ್ನು ನೀಡುತ್ತಾರೆ. ಈ ಎಲ್ಲಾ ಮಾತನ್ನು ಮಕ್ಕಳಾದ ನೀವು ನೆನಪು ಮಾಡಬೇಕು. ಮಕ್ಕಳಾದ ನೀವು ತಪ್ಪನ್ನು ಮಾಡುತ್ತೀರಾ ಆಗ ಈ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ. ಮಕ್ಕಳಾದ ನೀವು ತಪ್ಪನ್ನು ಮಾಡುತ್ತೀರಾ, ತಪ್ಪನ್ನು ಮಾಡಿದಾಗ ನಿಮಗೆ ಏನು ಸಂಪೂರ್ಣ ಖುಷಿ ಇರಬೇಕು ಆ ಖುಷಿ ಕಡಿಮೆ ಆಗಿಬಿಡುತ್ತದೆ. ಇಂತಹ ಪರಮಾತ್ಮ ತಂದೆ ಎಂದೂ ನಿಮಗೆ ಸಿಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ನಾವು ಅವಶ್ಯವಾಗಿ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ, ಆದ್ದರಿಂದ ಪರಮಾತ್ಮ ತಂದೆ ಅವಶ್ಯವಾಗಿ ನಮಗೆ ಟೀಚರ್ ಆಗಿದ್ದಾರೆ. ಇದು ನಮ್ಮ ಶಿಕ್ಷಣ ಆಗಿದೆ. ಹೊಸ ಜಗತ್ತಾದಂತಹ ಅಮರಪುರಿಗೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಈಗ ನಾವು ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ. ಈ ಎಲ್ಲಾ ಜ್ಞಾನದ ಮಾತಿನ ನೆನಪು ಅವಶ್ಯವಾಗಿ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಪಕ್ಕಾ ಪಕ್ಕಾ ರೂಪದಲ್ಲಿ ಜ್ಞಾನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಸಮಯದಲ್ಲಿ ಈ ಜಗತ್ತು ಅಸುರಿ ಜಗತ್ತಾಗಿದೆ, ಕಂಸಪುರಿಯಾಗಿದೆ. ನಿಮಗೆ ಗೊತ್ತಿದೆ, ಈ ಸಮಯದಲ್ಲಿ ನಾವೆಲ್ಲರೂ ಕಂಸಪುರಿಯಾದಂತಹ ಅಸುರಿ ಜಗತ್ತಿನಲ್ಲಿ ಇದ್ದೇವೆ. ತಿಳಿದುಕೊಳ್ಳಿ, ಕೆಲವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಸಾಕ್ಷಾತ್ಕಾರ ಆದ ತಕ್ಷಣ ಯಾರು ಕೃಷ್ಣಪುರಿಗೆ ಹೋಗಲು ಸಾಧ್ಯ ಇಲ್ಲ. ಕೃಷ್ಣಪುರಿಯ ಸಾಕ್ಷಾತ್ಕಾರ ಆದ ತಕ್ಷಣ ಯಾರು ಕೃಷ್ಣಪುರಿಗೆ ಹೋಗಲು ಸಾಧ್ಯ ಇಲ್ಲ. ಕೃಷ್ಣಪುರಿಯ ಸಾಕ್ಷಾತ್ಕಾರ ಆದ ತಕ್ಷಣ ಯಾರು ಕೃಷ್ಣನ ಮನೆತನಕ್ಕೆ ಹೋಗಲು ಸಾಧ್ಯ ಇಲ್ಲ. ಯಾವಾಗ ತಂದೆ, ಶಿಕ್ಷಕ ಮತ್ತು ಸದ್ಗುರು ಮೂವರನ್ನು ನೀವು ನೆನಪು ಮಾಡುತ್ತೀರೋ ಆಗ ನೀವು ಕೃಷ್ಣಪುರಿಗೆ ಹೋಗಲು ಸಾಧ್ಯ. ಇಲ್ಲಿ ಆತ್ಮರ ಜೊತೆಗೆ ಮಾತನಾಡಲಾಗುತ್ತದೆ. ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ. ಆತ್ಮ ಕೂಡ ಹೌದು ಬಾಬಾ ಎಂದು ಹೇಳುತ್ತದೆ. ಬಾಬಾ, ನೀವಂತೂ ಸತ್ಯವನ್ನೇ ಹೇಳುತ್ತೀರಾ ಎಂದು ಆತ್ಮರಾದ ನೀವು ಹೇಳುತ್ತೀರಾ. ನೀವು ನಮಗೆ ತಂದೆಯಾಗಿದ್ದೀರಾ, ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಆಗಿದ್ದೀರಾ. ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಮಾತ್ಮ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಲೌಕಿಕ ಶಿಕ್ಷಣವನ್ನು ಕೂಡ ಆತ್ಮವೇ ಶರೀರದ ಮೂಲಕ ಕಲಿಯುತ್ತದೆ. ಆದರೆ ಅಲ್ಲಿ ಆತ್ಮ ಕೂಡ ಪತಿತ ಆಗಿರುತ್ತದೆ, ಅಂದ ಮೇಲೆ ಶರೀರ ಕೂಡ ಪತಿತ ಆಗಿರುತ್ತದೆ. ನಾವು ನರಕದ ನಿವಾಸಿಗಳಾಗಿದ್ದೇವೆ ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ನಾವೀಗ ನಮ್ಮ ವತನಕ್ಕೆ ವಾಪಸ್ ಹೋಗುತ್ತೇವೆ. ಇದು ನಿಮ್ಮ ವತನ ಅಲ್ಲ, ಇದು ರಾವಣನ ಪರವತನ ಆಗಿದೆ. ನಿಮ್ಮ ವತನದಲ್ಲಿ ಅಪಾರ ಸುಖ ಇತ್ತು. ನಾವು ಪರರಾಜ್ಯದಲ್ಲಿ ಇದ್ದೇವೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಮುಸಲ್ಮಾನರ ರಾಜ್ಯದಲ್ಲಿ ಎಲ್ಲರೂ ಇದ್ದರು, ನಂತರ ಕ್ರಿಶ್ಚಿಯನರ ರಾಜ್ಯದಲ್ಲಿ ಎಲ್ಲರೂ ಇದ್ದರು. ಈಗ ನಿಮಗೆ ಗೊತ್ತಿದೆ, ನಾವೀಗ ನಮ್ಮ ರಾಜ್ಯಕ್ಕೆ ಹೋಗುತ್ತೇವೆ. ಮೊದಲು ನಾವು ರಾವಣ ರಾಜ್ಯವನ್ನೇ ನಮ್ಮ ರಾಜ್ಯ ಎಂದು ತಿಳಿದುಕೊಂಡು ರಾವಣ ರಾಜ್ಯದಲ್ಲಿ ಇದ್ದೆವು. ನಾವು ಮೊದಲು ರಾಮರಾಜ್ಯದಲ್ಲಿ ಇದ್ದೆವು ಅನ್ನುವುದನ್ನು ಮರೆತು ಬಿಟ್ಟಿದ್ದೆವು. ನಂತರ 84 ಜನ್ಮದ ಚಕ್ರದಲ್ಲಿ ಬರುವ ಕಾರಣ ಈ ರಾವಣ ರಾಜ್ಯಕ್ಕೆ ಬಂದು ದುಃಖದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ, ಅಂದರೆ ದುಃಖಿಗಳಾಗುತ್ತೇವೆ. ಪರರಾಜ್ಯದಲ್ಲಿ ದುಃಖ ಅಂತೂ ಇರುತ್ತದೆ. ಈ ಸಂಪೂರ್ಣ ಜ್ಞಾನ ನಿಮ್ಮ ಆಂತರ್ಯದಲ್ಲಿ ಇರಬೇಕು. ಆಂತರ್ಯದಲ್ಲಿ ಜ್ಞಾನ ಇದ್ದಾಗ ಅವಶ್ಯವಾಗಿ ಪರಮಾತ್ಮ ತಂದೆಯ ನೆನಪು ಬರುತ್ತದೆ. ಆದರೆ ನೀವು ಇಲ್ಲಿ ಮೂವರನ್ನೂ ನೆನಪು ಮಾಡಬೇಕು, ತಂದೆ, ಶಿಕ್ಷಕ ಮತ್ತು ಸದ್ಗುರು, ಮೂವರನ್ನೂ ನೆನಪು ಮಾಡಬೇಕು. ಈ ಜ್ಞಾನವನ್ನು ಮನುಷ್ಯರು ಮಾತ್ರ ಪಡೆದುಕೊಳ್ಳಲು ಸಾಧ್ಯ. ಪ್ರಾಣಿಗಳು ಈ ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಸುವುದಿಲ್ಲ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಸಂಪತ್ತಿನಿಂದ ಸಂಪನ್ನರನ್ನಾಗಿ ಮಾಡುತ್ತಿದ್ದಾರೆ. ಆದರೂ ಕೂಡ ಸತ್ಯಯುಗದಲ್ಲಿ ಎಲ್ಲರೂ ರಾಜರಾಗುವುದಿಲ್ಲ. ವ್ಯಾಪಾರ ಅಂತೂ ನಡೆಯುತ್ತಿರುತ್ತದೆ. ಆದರೆ ಸತ್ಯಯುಗದಲ್ಲಿ ನಿಮ್ಮ ಬಳಿ ಅಪಾರ ಧನ ಸಂಪತ್ತು ಇರುತ್ತದೆ. ಸತ್ಯಯುಗದಲ್ಲಿ ಲಾಭ ಮತ್ತು ನಷ್ಟದ ಮಾತೆ ಇರುವುದಿಲ್ಲ. ಸತ್ಯಯುಗದಲ್ಲಿ ಸಂಪತ್ತನ್ನು ಕಳ್ಳತನ ಮಾಡುವುದು, ಲೂಟಿ ಮಾಡಿಕೊಂಡು ಹೋಗುವುದು, ಯಾರನ್ನಾದರೂ ಸಾಯಿಸುವುದು ಇಂತಹ ಮಾತು ಇರುವುದಿಲ್ಲ. ಅದರ ಹೆಸರೇ ಸ್ವರ್ಗ ಆಗಿದೆ. ಈಗ ಮಕ್ಕಳಾದ ನಿಮಗೆ ಸ್ಮೃತಿ ಬಂದಿದೆ, ನಾವು ಮೊದಲು ಸ್ವರ್ಗದಲ್ಲಿ ಇದ್ದೆವು, ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿದಿದ್ದೇವೆ. ಪರಮಾತ್ಮ ತಂದೆ ಯಾರು ಆದಿಯಿಂದ ಅಂತ್ಯದವರೆಗೂ ಪಾತ್ರವನ್ನು ಮಾಡುತ್ತಾರೋ ಅವರ ಕಥೆಯನ್ನು ತಿಳಿಸುತ್ತಾರೆ, ಅಂದರೆ ಲಕ್ಷ್ಮೀನಾರಾಯಣರ ಕಥೆಯನ್ನು ತಿಳಿಸುತ್ತಾರೆ. ಯಾರು 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲವೋ ಅವರು ಅವಶ್ಯವಾಗಿ ಮಾಯೆಗೆ ಸೋಲುತ್ತಾರೆ. ಯಾರು 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲವೋ ಮಾಯೆ ಅವಶ್ಯವಾಗಿ ಅವರನ್ನು ಸೋಲಿಸುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ. ಮಾಯೆಯ ಬಹಳ ದೊಡ್ಡ ಬಿರುಗಾಳಿ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ. ಮಾಯೆ ಅನೇಕರನ್ನು ಸೋಲಿಸಲು ಪ್ರಯತ್ನ ಪಡುತ್ತದೆ. ಮುಂದೆ ಹೋದಂತೆ ನೀವು ಇಂತಹ ಅನೇಕ ದೃಶ್ಯವನ್ನು ನೋಡುತ್ತೀರಾ, ಮತ್ತು ಮುಂದೆ ಹೋದಂತೆ ಇಂತಹ ಅನೇಕ ಮಾತಿನ ಬಗ್ಗೆ ನೀವು ಕೇಳುತ್ತೀರಾ. ಪರಮಾತ್ಮ ತಂದೆಯ ಬಳಿ ಇಷ್ಟೆಲ್ಲಾ ಮಕ್ಕಳ ಫೋಟೋ ಇದ್ದಿದ್ದರೆ ಪರಮಾತ್ಮ ತಂದೆ ನಿಮಗೆ ಅದ್ಭುತವನ್ನು ತೋರಿಸುತ್ತಿದ್ದರು. ಅಂದರೆ ಈ ಮಗು ಇಷ್ಟು ದಿನದವರೆಗೂ ಜ್ಞಾನ ಮಾರ್ಗದಲ್ಲಿ ನಡೆದುಕೊಂಡರು, ಇಷ್ಟು ದಿನ ಕ್ಲಾಸಿಗೆ ಬಂದರು. ಪರಮಾತ್ಮ ತಂದೆಗೆ ಮಕ್ಕಳೂ ಕೂಡ ಆದರು, ನಂತರ ಪುನಃ ಮಾಯೆಗೆ ಸೋತು ಬಿಟ್ಟರು, ಅಂದರೆ ಸತ್ತು ಹೋದರು. ಮಾಯೆ ಇಂತಹ ಮಕ್ಕಳನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಯಿತು, ಅಂದರೆ ಇಂತಹ ಮಕ್ಕಳು ಹೋಗಿ ಮಾಯೆ ಜೊತೆಗೆ ಸೇರಿಕೊಂಡರು ಎಂದು ತಂದೆ ಹೇಳುತ್ತಾರೆ. ಈ ಸಮಯದಲ್ಲಿ ಯಾರು ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ಇದೇ ಜಗತ್ತಿನಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನೀವು ಶರೀರವನ್ನು ತ್ಯಾಗ ಮಾಡಿದರೆ ನೀವು ಪರಮಾತ್ಮ ತಂದೆಯ ಜೊತೆಗೆ ಬೇಹದ್ದಿನ ಮನೆಗೆ ಹೋಗುತ್ತೀರಾ. ಆ ಬೇಹದ್ದಿನ ಮನೆಯಲ್ಲಿ ಮಮ್ಮ, ಬಾಬಾ ಮತ್ತು ಮಕ್ಕಳಾದ ನೀವೆಲ್ಲರೂ ಇರುತ್ತೀರಾ. ಇದು ಒಂದು ಪರಿವಾರ ಆಗಿದೆ. ಪರಿವಾರ ಅಂದರೆ ಇದೇ ರೀತಿ ಇರುತ್ತದೆ ತಾನೆ. ಮೂಲ ವತನದಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಮತ್ತು ನಾವೆಲ್ಲರೂ ಸೋದರ ಸೋದರರಾಗಿರುತ್ತೇವೆ. ಮೂಲ ವತನದಲ್ಲಿ ತಂದೆ ಮತ್ತು ಸೋದರರು ಅನ್ನುವ ಸಂಬಂಧವನ್ನು ಬಿಟ್ಟು ಬೇರೆ ಯಾವ ಸಂಬಂಧವೂ ಇರುವುದಿಲ್ಲ. ಇಲ್ಲಿ ತಂದೆ ಮತ್ತು ಸೋದರ ಸೋದರಿಯರಿದ್ದೀರಾ, ಅಂದರೆ ಪುನಃ ಇಲ್ಲಿ ಸಂಬಂಧ ವೃದ್ಧಿಯಾಗುತ್ತದೆ. ಕಲಿಯುಗದಲ್ಲಿ ಸಂಬಂಧಗಳು ವೃದ್ಧಿಯಾಗುತ್ತಾ ಬಹಳಷ್ಟು ಸಂಬಂಧಗಳು ವೃದ್ಧಿಯಾಗಿ ಬಿಡುತ್ತದೆ. ಕಲಿಯುಗದಲ್ಲಿ ಚಾಚ, ಮಾಮ ಮುಂತಾದ ಸಂಬಂಧಗಳು ವೃದ್ಧಿಯಾಗುತ್ತದೆ. ಈ ಸಂಗಮ ಯುಗದಲ್ಲಿ ನೀವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗುತ್ತೀರಾ. ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗುವ ಕಾರಣ ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಾ. ನೀವು ಶಿವತಂದೆಯನ್ನು ನೆನಪು ಮಾಡುತ್ತೀರಾ. ಆತ್ಮ ಎಂದು ತಿಳಿದುಕೊಂಡು ಶಿವತಂದೆಯನ್ನು ನೆನಪು ಮಾಡುವ ಕಾರಣ ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ. ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ನೆನಪು ಮಾಡಬೇಕು. ಬಹಳಷ್ಟು ಮಕ್ಕಳು ಈ ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ. ಮಕ್ಕಳನ್ನು ತಲೆಯ ಮೇಲೆ ಕೂರಿಸಿಕೊಳ್ಳುವುದು ತಂದೆಯ ಕರ್ತವ್ಯ ಆಗಿದೆ, ಅಂದರೆ ತಮಗಿಂತ ಉನ್ನತ ಸ್ಥಾನಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗುವುದು ತಂದೆಯ ಕರ್ತವ್ಯ ಆಗಿದೆ. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ನಮಸ್ತೆ ನಮಸ್ತೆ ಎಂದು ನಮಸ್ತೆಯನ್ನು ತಿಳಿಸುತ್ತಿರುತ್ತಾರೆ. ಪರಮಾತ್ಮ ತಂದೆ ಏಕೆ ನಮಸ್ತೆಯನ್ನು ಮಾಡುತ್ತಾರೆ ಅನ್ನುವ ಮಾತಿನ ಅರ್ಥವನ್ನೂ ಕೂಡ ತಂದೆ ತಿಳಿಸುತ್ತಾರೆ. ಭಕ್ತಿಯನ್ನು ಮಾಡುವಂತಹ ಸಾಧು ಸಂತರು ನಿಮಗೆ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಲು ಸಾಧ್ಯ ಇಲ್ಲ. ಏಕೆಂದರೆ ಆ ಸಾಧು ಸಂತರು ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ. ಆ ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ. ಆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ನಿವೃತ್ತಿ ಮಾರ್ಗದವರು ಹೇಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ? ರಾಜಯೋಗ ಪ್ರವೃತ್ತಿ ಮಾರ್ಗದವರಿಗೋಸ್ಕರ ಆಗಿದೆ. ಪ್ರಜಾಪಿತ ಬ್ರಹ್ಮನಿಗೆ ನಾಲ್ಕು ಭುಜವನ್ನು ತೋರಿಸುತ್ತಾರೆ. ಅಂದ ಮೇಲೆ ಇದು ಪ್ರವೃತ್ತಿ ಮಾರ್ಗ ಆಗಿದೆ ತಾನೆ? ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ. ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡು ಇವರಿಗೆ ಬ್ರಹ್ಮ ಸರಸ್ವತಿ ಎಂದು ಹೆಸರನ್ನು ಪರಮಾತ್ಮ ತಂದೆ ಇಟ್ಟಿದ್ದಾರೆ. ನಾಟಕದಲ್ಲಿ ಎಂತಹ ಅದ್ಭುತ ಪಾತ್ರ ಫಿಕ್ಸ್ ಆಗಿದೆ ನೋಡಿ. ಮನುಷ್ಯರು ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಗುರುಗಳ ಬಳಿ ಹೋಗುತ್ತಾರೆ. 60 ವರ್ಷದ ನಂತರ ಮನುಷ್ಯರು ಗುರುಗಳ ಬಳಿ ಹೋಗುತ್ತಾರೆ. ಈ ಬ್ರಹ್ಮ ತಂದೆಗೆ 60 ವರ್ಷ ಆದ ನಂತರ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ ಮತ್ತು ಗುರು ಆಗಿದ್ದಾರೆ. ವರ್ತಮಾನ ಸಮಯದಲ್ಲಿ ಕಾಯಿದೆಗಳು ಕೂಡ ಕೆಟ್ಟು ಹೋಗಿದೆ. ವರ್ತಮಾನ ಸಮಯದಲ್ಲಿ ಸಣ್ಣ ಮಕ್ಕಳು ಕೂಡ ಗುರುಗಳ ಬಳಿ ಹೋಗುತ್ತಾರೆ. ಪರಮಾತ್ಮ ತಂದೆಯಂತೂ ನಿರಾಕಾರ ತಂದೆಯಾಗಿದ್ದಾರೆ. ಆತ್ಮರಾದ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೀರಾ ಮತ್ತು ಟೀಚರ್ ಆದಂತಹ ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗುತ್ತೀರಾ ಮತ್ತು ಸದ್ಗುರು ಆದಂತಹ ಪರಮಾತ್ಮ ತಂದೆಗೆ ನೀವು ಶಿಷ್ಯರಾಗುತ್ತೀರಾ. ನಿರಾಕಾರಿ ಜಗತ್ತಿಗೆ ಆತ್ಮರ ಜಗತ್ತು ಎಂದು ಕರೆಯಲಾಗುತ್ತದೆ. ಅಲ್ಲಿ ಜಗತ್ತೇ ಇಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ. ಮೇಲೆ ಜಗತ್ತೇ ಇಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ. ಮೇಲಿರುವಂತಹ ಜಗತ್ತಿಗೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ. ಆ ಶಾಂತಿಧಾಮದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಒಂದು ವೇಳೆ ಪರಮಾತ್ಮ ತಂದೆಗೆ ನಾಮವೂ ಇಲ್ಲ, ರೂಪವೂ ಇಲ್ಲ, ದೇಶವೂ ಇಲ್ಲ, ಕಾಲವೂ ಇಲ್ಲ ಎಂದು ಹೇಳಿದರೆ ಪುನಃ ಮಕ್ಕಳಾದ ನೀವು ಎಲ್ಲಿಂದ ಬಂದಿರಿ? ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಎಂದು. ಚೈತನ್ಯ ವಸ್ತುಗಳ ಇತಿಹಾಸ ಇರುತ್ತದೆ, ಜಡ ವಸ್ತುಗಳ ಭೂಗೋಳ ಇರುತ್ತದೆ. ಈಗ ಆತ್ಮರಾದ ನಿಮಗೆ ಗೊತ್ತಿದೆ ನಾವು ಎಷ್ಟು ಸಮಯದವರೆಗೂ ರಾಜ್ಯವನ್ನು ಆಳುತ್ತೇವೆ ಎಂದು. ಇತಿಹಾಸದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಆ ಇತಿಹಾಸಕ್ಕೆ ಕಥೆ ಎಂದು ಕರೆಯಲಾಗುತ್ತದೆ. ಭೂಗೋಳ ಅಂದರೆ ಅದರಲ್ಲಿ ದೇಶದ ಬಗ್ಗೆ ವರ್ಣನೆಯನ್ನು ಮಾಡಲಾಗುತ್ತದೆ. ದೇಶದ ಬಗ್ಗೆ ವರ್ಣನೆಯನ್ನು ಮಾಡುವುದಕ್ಕೆ ಭೂಗೋಳ ಎಂದು ಕರೆಯಲಾಗುತ್ತದೆ. ಚೈತನ್ಯ ಆತ್ಮರಾದ ನೀವು ರಾಜ್ಯವನ್ನು ಆಳುತ್ತೀರಾ, ಜಡವಸ್ತು ರಾಜ್ಯವನ್ನು ಆಳುವುದಿಲ್ಲ. ಇಷ್ಟು ಸಮಯದಿಂದ ಇಷ್ಟು ಸಮಯದವರೆಗೂ ಇಂಥವರ ರಾಜ್ಯ ಇತ್ತು ಎಂದು ಹೇಳುತ್ತಾರೆ ಕ್ರಿಶ್ಚಿಯನ್ನರು. ಭಾರತದಲ್ಲಿ ಯಾವಾಗ ರಾಜ್ಯವನ್ನು ಆಳಲು ಪ್ರಾರಂಭ ಮಾಡಿದರು ಮತ್ತು ಎಲ್ಲಿಯವರೆಗೂ ರಾಜ್ಯವನ್ನು ಆಳಿದರು ಅನ್ನುವ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ ಸತ್ಯುಗ ಇದ್ದು ಹೋಗಿ 100,000,000 ವರ್ಷ ಆಗಿದೆ ಎಂದು. ಆದರೆ ಸತ್ಯುಗದಲ್ಲಿ ಯಾರು ರಾಜ್ಯವನ್ನು ಆಳಿ ಹೋದರು, ಎಷ್ಟು ಸಮಯದವರೆಗೂ ಸತ್ಯುಗದಲ್ಲಿ ರಾಜ್ಯವನ್ನು ಆಳಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಇತಿಹಾಸ ಎಂದು ಕರೆಯಲಾಗುತ್ತದೆ. ಆತ್ಮ ಚೈತನ್ಯ ಆಗಿದೆ, ಶರೀರ ಜಡ ಆಗಿದೆ. ಈ ಸಂಪೂರ್ಣ ಆಟವೇ ಜಡ ಮತ್ತು ಚೈತನ್ಯದ ಆಟ ಆಗಿದೆ. ಮನುಷ್ಯರ ಜೀವನ ಉತ್ತಮ ಜೀವನ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಮನುಷ್ಯರ ಜನಸಂಖ್ಯೆಯನ್ನು ಲೆಕ್ಕ ಮಾಡಲಾಗುತ್ತದೆ. ಪ್ರಾಣಿಗಳ ಜನಸಂಖ್ಯೆಯನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಈ ಸಂಪೂರ್ಣ ಆಟ ನಿಮ್ಮ ಆಧಾರದಿಂದ ಮಾಡಲ್ಪಟ್ಟಿದೆ. ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನೀವೀಗ ಕೇಳುತ್ತಿದ್ದೀರಾ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ನಿಮಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಇದಕ್ಕೆ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳ ಎಂದು ಕರೆಯಲಾಗುತ್ತದೆ. ಈ ಜ್ಞಾನ ಇರದೇ ಇರುವ ಕಾರಣ ನೀವು ಎಷ್ಟೊಂದು ತಿಳುವಳಿಕೆಹೀನರಾಗಿ ಬಿಟ್ಟಿದ್ದೀರಿ. ಮನುಷ್ಯರಾಗಿದ್ದರೂ ಕೂಡ ಜಗತ್ತಿನ ಇತಿಹಾಸ ಮತ್ತು ಭೂಗೋಳವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅಂತಹ ಮನುಷ್ಯರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ಕೇಳುತ್ತಿದ್ದೀರಾ. ಈ ಶಿಕ್ಷಣ ಎಷ್ಟು ಒಳ್ಳೆಯ ಶಿಕ್ಷಣ ಆಗಿದೆ. ಇಲ್ಲಿ ನಿಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ? ಸ್ವಯಂ ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಸರ್ವಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರಿಗೆ ಮತ್ತು ಇವರ ಜೊತೆಗೆ ಎಷ್ಟೆಲ್ಲಾ ಜನ ಸ್ವರ್ಗದಲ್ಲಿ ಇರುತ್ತಾರೋ ಅವರೆಲ್ಲರಿಗೂ ಕೂಡ ಶ್ರೇಷ್ಠ ಪದವಿಯಂತೂ ಸಿಕ್ಕಿತ್ತು ತಾನೆ. ಸತ್ಯುಗದಲ್ಲಿ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿತು ಯಾರು ವಕೀಲರಾಗುವುದಿಲ್ಲ. ಏಕೆಂದರೆ ಸತ್ಯುಗದಲ್ಲಿ ವಕೀಲರಾಗುವಂತಹ ಶಿಕ್ಷಣ ಇರುವುದಿಲ್ಲ. ಆ ಶಿಕ್ಷಣವನ್ನು ಕೇವಲ ಈ ಕಲಿಯುಗದಲ್ಲಿ ಕಲಿಯಬೇಕಾಗುತ್ತದೆ. ಈ ಕಲಿಯುಗದಲ್ಲಿ ಶಿಕ್ಷಣದ ಮೂಲಕ ಕಲೆಯನ್ನು ಕಲಿಯದೇ ಇದ್ದರೆ ಸತ್ಯುಗದಲ್ಲಿ ಮನೆ ಮುಂತಾದದ್ದನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ? ಒಬ್ಬರು ಇನ್ನೊಬ್ಬರನ್ನು ನೋಡಿ ಕಲೆಯನ್ನು ಕಲಿಯುತ್ತಾರೆ, ಒಬ್ಬರು ಇನ್ನೊಬ್ಬರಿಗೆ ಮನೆಯನ್ನು ನಿರ್ಮಾಣ ಮಾಡುವಂತಹ ಕಲೆಯನ್ನು ಕಲಿಸುತ್ತಾರೆ. ಇಲ್ಲದಿದ್ದರೆ ಇಷ್ಟೆಲ್ಲಾ ಮನೆಯನ್ನು ಸತ್ಯುಗದಲ್ಲಿ ಯಾರು ನಿರ್ಮಾಣ ಮಾಡಲು ಸಾಧ್ಯ? ಮನೆಗಳು ತನ್ನಷ್ಟಕ್ಕೆ ತಾನೇ ನಿರ್ಮಾಣ ಆಗುವುದಿಲ್ಲ. ಈ ಎಲ್ಲಾ ಮಾತಿನ ರಹಸ್ಯವನ್ನು ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ. ನಿಮಗೆ ಗೊತ್ತಿದೆ, ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಇಷ್ಟು ಸಮಯದವರೆಗೂ ನಾವು ರಾಜ್ಯವನ್ನು ಆಳುತ್ತಿದ್ದೆವು, ನಂತರ ನಾವು ರಾವಣ ರಾಜ್ಯಕ್ಕೆ ಬರುತ್ತೇವೆ. ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ. ನಾವು ರಾವಣ ರಾಜ್ಯದಲ್ಲಿ ಇದ್ದೇವೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು. ಭಾರತದ ನಿವಾಸಿಗಳು ಕ್ರಿಶ್ಚಿಯನ್ನರ ರಾಜ್ಯದಿಂದ ಸ್ವಯಂ ಮುಕ್ತ ಮಾಡಿಕೊಂಡರು. ಆದರೆ ಈಗ ಪುನಃ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಈ ಜಗತ್ತಿನಿಂದ ಮುಕ್ತ ಮಾಡಿ ಎಂದು. ಎಲ್ಲರಿಗೂ ಸ್ಮೃತಿಯಂತೂ ಬರುತ್ತದೆ ತಾನೆ? ಯಾರಿಗೂ ನಾವು ಈ ರೀತಿ ಪರಮಾತ್ಮ ತಂದೆಯನ್ನು ಏಕೆ ಕರೆಯುತ್ತಿದ್ದೇವೆ ಅನ್ನುವುದು ಗೊತ್ತಿಲ್ಲ. ನಮಗೆ ಮುಕ್ತಿಯನ್ನು ನೀಡಿ ಎಂದು ಪರಮಾತ್ಮ ತಂದೆಗೆ ಏಕೆ ಹೇಳುತ್ತಿದ್ದೇವೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ. ಈ ಸಂಪೂರ್ಣ ಸೃಷ್ಟಿಯ ಮೇಲೆ ಈಗ ರಾವಣ ರಾಜ್ಯ ಇದೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಎಲ್ಲರೂ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ. ಅಂದ ಮೇಲೆ ನಮ್ಮನ್ನು ಈ ರಾವಣ ರಾಜ್ಯದಿಂದ ಯಾರು ಮುಕ್ತ ಮಾಡುತ್ತಾರೆ? ಅವಶ್ಯವಾಗಿ ಪರಂಪಿತ ಪರಮಾತ್ಮ ತಂದೆ ನಮ್ಮನ್ನು ರಾವಣ ರಾಜ್ಯದಿಂದ ಮುಕ್ತ ಮಾಡಿ ಮಾರ್ಗದರ್ಶಕರಾಗಿ ಕರೆದುಕೊಂಡು ಹೋಗುತ್ತಾರೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ. ಭಾರತದ ನಿವಾಸಿಗಳಿಗೆ ಅಷ್ಟೊಂದು ಬುದ್ಧಿಯೇ ಇಲ್ಲ. ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ತಮೋ ಪ್ರಧಾನರಾಗಿದ್ದಾರೆ. ಅನ್ಯ ಧರ್ಮದವರು ಜಾಸ್ತಿ ದುಃಖವನ್ನು ಕೂಡ ಅನುಭವ ಮಾಡುವುದಿಲ್ಲ ಮತ್ತು ಅನ್ಯ ಧರ್ಮದವರು ಜಾಸ್ತಿ ಸುಖವನ್ನು ಕೂಡ ಅನುಭವ ಮಾಡುವುದಿಲ್ಲ. ಭಾರತದ ನಿವಾಸಿಗಳು ಎಲ್ಲರಿಗಿಂತ ಜಾಸ್ತಿ ಸುಖಿಗಳಾಗುತ್ತಾರೆ. ಅಂದ ಮೇಲೆ ಭಾರತದ ನಿವಾಸಿಗಳೇ ಜಾಸ್ತಿ ದುಃಖಿಗಳಾಗುತ್ತಾರೆ. ಲೆಕ್ಕ ಅಂತೂ ಇದೆ ತಾನೆ? ಈಗ ನಿಮ್ಮ ಜೀವನದಲ್ಲಿ ಎಷ್ಟೊಂದು ದುಃಖ ಇದೆ? ಯಾರು ಧಾರ್ಮಿಕ ವ್ಯಕ್ತಿಗಳಾಗಿರುತ್ತಾರೋ ಅವರು ಪರಮಾತ್ಮ ತಂದೆಗೆ ಓ ಪರಮಾತ್ಮ ತಂದೆ ಮುಕ್ತಿದಾತ ಎಂದು ಕರೆಯುತ್ತಿರುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ವಿಚಾರ ಇದೆ ಪರಮಾತ್ಮ ತಂದೆ ಬಂದು ನಮ್ಮ ದುಃಖವನ್ನು ದೂರ ಮಾಡಿ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಬೇಕು ಎಂದು. ಜಗತ್ತಿನ ಜನ ನಮ್ಮನ್ನು ಪರಮಾತ್ಮ ತಂದೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಲಿ ಎಂದು ಹೇಳುತ್ತಾರೆ. ನೀವೀಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಗೆ ಹೇಳುತ್ತೀರಾ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಈಗ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಕನರಸ ಇದೆ, ಆದರೆ ಭಕ್ತಿ ಮಾರ್ಗದಲ್ಲಿ ಸತ್ಯವಾದ ಮಾತು ಸ್ವಲ್ಪ ಕೂಡ ಇಲ್ಲ. ಹಿಟ್ಟಿನಲ್ಲಿ ಎಷ್ಟು ಉಪ್ಪನ್ನು ಹಾಕುತ್ತಾರೋ ಅಷ್ಟು ಮಾತ್ರ ಸತ್ಯ ಜ್ಞಾನ ಭಕ್ತಿ ಮಾರ್ಗದಲ್ಲಿ ಇದೆ. ಚಂಡಿಕಾ ದೇವಿಯ ಜಾತ್ರೆ ನಡೆಯುತ್ತದೆ. ಈಗ ಚಂಡಿಕಾ ದೇವಿಯ ಜಾತ್ರೆಯನ್ನು ಏಕೆ ನಡೆಸುತ್ತಾರೆ? ಚಂಡಿಕಾ ಎಂದು ಯಾರಿಗೆ ಕರೆಯಲಾಗುತ್ತದೆ? ಚಂಡಿ ಎಂದು ಯಾರಿಗೆ ಕರೆಯಲಾಗುತ್ತದೆ? ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪರಮಾತ್ಮ ತಂದೆಯ ಬಳಿ ಇರುವಂತಹ ಮಕ್ಕಳಲ್ಲೇ ಕೆಲವರು ಹೋಗಿ ಸತ್ಯಯುಗದಲ್ಲಿ ಚಾಂಡಾಲರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಯ ಬಳಿ ಇದ್ದು ಪರಮಾತ್ಮ ತಂದೆಯ ಮನೆಯಲ್ಲಿ ಊಟವನ್ನು ಮಾಡಿ ತಂದೆಯ ಮನೆಯಲ್ಲಿ ನೀರನ್ನು ಕುಡಿದು ಪರಮಾತ್ಮ ತಂದೆಗೆ ಸ್ವಲ್ಪ ಸಂಪತ್ತನ್ನು ಕೊಟ್ಟು ಪುನಃ ಹೇಳುತ್ತಾರೆ ನಾನು ಕೊಟ್ಟಿರುವ ಧನ ಸಂಪತ್ತನ್ನು ನನಗೆ ವಾಪಸ್ ಕೊಡಿ ಎಂದು. ನನಗೆ ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ, ಆದ್ದರಿಂದ ನನಗೆ ನನ್ನ ಹಣವನ್ನು ವಾಪಸ್ ಕೊಡಿ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆಯ ಬಗ್ಗೆ ಸಂಶಯ ಬಂದರೆ ಅಂತವರು ಸತ್ಯಯುಗಕ್ಕೆ ಹೋಗಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ? ಅಂತವರು ಸತ್ಯಯುಗದಲ್ಲಿ ಚಾಂಡಾಲರಾಗುತ್ತಾರೆ. ಇಂತಹ ಚಂಡಿಕಾ ದೇವಿಯ ಜಾತ್ರೆ ಕೂಡ ನಡೆಯುತ್ತದೆ. ಆದರೂ ಕೂಡ ಸತ್ಯಯುಗದ ನಿವಾಸಿಗಳಂತೂ ಆಗುತ್ತಾರೆ ತಾನೆ? ಸ್ವಲ್ಪ ಸಮಯಕ್ಕೋಸ್ಕರ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದಾರೆ, ಅಂದ ಮೇಲೆ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ. ಭಕ್ತಿ ಮಾರ್ಗದವರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ, ಏಕೆಂದರೆ ಜ್ಞಾನ ಅಂತೂ ಯಾರ ಬಳಿಯೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಚಿತ್ರಗಳ ಮೂಲಕ ಭಗವದ್ಗೀತೆಯ ಪುಸ್ತಕವನ್ನು ನಿರ್ಮಾಣ ಮಾಡುತ್ತಾರೆ. ಭಗವದ್ಗೀತೆಯ ಪುಸ್ತಕದ ಚಿತ್ರವನ್ನು ನಿರ್ಮಾಣ ಮಾಡಿ ಎಷ್ಟೊಂದು ಹಣವನ್ನು ಸಂಪಾದನೆ ಮಾಡುತ್ತಾರೆ. ವರ್ತಮಾನ ಸಮಯದಲ್ಲಿ ಎಲ್ಲರೂ ಚಿತ್ರಗಳಿಗೆ ಪ್ರೇಮಿಗಳಾಗಿದ್ದಾರೆ. ಆ ಚಿತ್ರಗಳನ್ನು ಚಿತ್ರಕಲೆ ಎಂದು ತಿಳಿದುಕೊಂಡಿದ್ದಾರೆ. ದೇವತೆಗಳ ಚಿತ್ರ ಹೇಗಿರುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ನಿಜವಾಗಿಯೂ ದೇವತೆಗಳು ಎಷ್ಟೊಂದು ಫಸ್ಟ್ ಕ್ಲಾಸ್ ಆಗಿದ್ದರು, ಈಗ ನೋಡಿ ನೀವು ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದೀರಾ. ಸತ್ಯಯುಗದಲ್ಲಿ ಕುರುಡರು ಕಿವುಡರು ಮುಂತಾದವರು ಇರುವುದಿಲ್ಲ. ದೇವತೆಗಳು ಸ್ವಾಭಾವಿಕವಾಗಿ ಶೋಭಿಸುವಂತವರಾಗಿರುತ್ತಾರೆ. ದೇವತೆಗಳಿಗೆ ಸತ್ಯಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ಇಷ್ಟೆಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸಿ ಪುನಃ ಹೇಳುತ್ತಾರೆ, ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ. ತಂದೆಯಾದ ನಾನು ನಿಮಗೆ ತಂದೆಯಾಗಿದ್ದೇನೆ, ಶಿಕ್ಷಕ ಆಗಿದ್ದೇನೆ, ಸದ್ಗುರು ಆಗಿದ್ದೇನೆ. ಮೂರು ರೂಪದಲ್ಲೂ ನನ್ನನ್ನು ನೆನಪು ಮಾಡಿ. ಆಗ ಮೂರು ರೂಪದಲ್ಲೂ ನಿಮಗೆ ಆಸ್ತಿ ಸಿಗುತ್ತದೆ. ಅಂತ್ಯದಲ್ಲಿ ಬರುವಂತವರು ಪರಮಾತ್ಮ ತಂದೆಯನ್ನು ತಂದೆ, ಶಿಕ್ಷಕ ಮತ್ತು ಸದ್ಗುರು ಮೂರು ರೂಪದಲ್ಲೂ ನೆನಪು ಮಾಡುವುದಿಲ್ಲ. ಆದರೂ ಕೂಡ ಅವರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಸೂಕ್ಷ್ಮ ವತನದಲ್ಲಿ ನೀವು ಸಾಕ್ಷಾತ್ಕಾರದಲ್ಲಿ ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದು ಕೇವಲ ಸಾಕ್ಷಾತ್ಕಾರದ ಮಾತಾಗಿದೆ. ಇನ್ನು ಇತಿಹಾಸ ಮತ್ತು ಭೂಗೋಳ ಸಂಪೂರ್ಣವಾಗಿ ಈ ಸಾಕಾರ ಜಗತ್ತಿನಲ್ಲೇ ನಡೆಯುತ್ತದೆ. ಈ ನಾಟಕದ ಆಯಸ್ಸಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಿದ್ದಾರೆ. ನೀವೀಗ ಪುನಃ ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸಬಹುದು. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು. ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಲೌಕಿಕ ತಂದೆಗೆ ಪರಮಾತ್ಮ ಎಂದು ಕರೆಯುವುದಿಲ್ಲ. ಲೌಕಿಕ ತಂದೆಗೆ ಎಂದೂ ಕೂಡ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯುವುದಿಲ್ಲ. ಸರ್ವಶ್ರೇಷ್ಠ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಯಾರು ಸರ್ವಶ್ರೇಷ್ಠ ಆಗಿದ್ದಾರೋ ಅವರಿಗೆ ಭಗವಂತ ಎಂದು ಕರೆಯಲಾಗುತ್ತದೆ. ಅವರು ಜ್ಞಾನದ ಸಾಗರ ಆಗಿದ್ದಾರೆ. ಅಂದ ಮೇಲೆ ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಇದು ಈಶ್ವರೀಯ ಜ್ಞಾನ ಆಗಿದೆ. ಈ ಈಶ್ವರೀಯ ಜ್ಞಾನ ಸಂಪಾದನೆಗೆ ಆಧಾರ ಆಗಿದೆ. ಜ್ಞಾನದ ಮೂಲಕ ಉತ್ತಮರು ಮತ್ತು ಮಧ್ಯಮರು ಮತ್ತು ಕನಿಷ್ಠರಾಗುತ್ತಾರೆ. ಜ್ಞಾನ ಮಾರ್ಗದಲ್ಲೂ ಕೂಡ ಉತ್ತಮರೂ ಕೂಡ ಇದ್ದಾರೆ, ಮಧ್ಯಮರೂ ಕೂಡ ಇದ್ದಾರೆ, ಕನಿಷ್ಠರೂ ಕೂಡ ಇದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅಂದ ಮೇಲೆ ಈ ಶಿಕ್ಷಣ ಕೂಡ ಸರ್ವಶ್ರೇಷ್ಠ ಆಗಿದೆ, ಪದವಿ ಕೂಡ ಸರ್ವಶ್ರೇಷ್ಠ ಆಗಿದೆ. ನೀವೀಗ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರಾ? ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಕ್ಷಣ ಅರ್ಥ ಆಗುತ್ತದೆ. ಇನ್ನು ನೆನಪಿನ ಯಾತ್ರೆಯಲ್ಲೇ ಮಾಯೆ ಯುದ್ಧ ನಡೆಯುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ನೀವು ಮಾಯೆಗೆ ಸೋತರೆ ಜ್ಞಾನದ ವಿಷಯದಲ್ಲೂ ಕೂಡ ನೀವು ಮಾಯೆಗೆ ಸೋಲುತ್ತೀರಾ? ಕೆಲವರು ನೆನಪಿನ ಯಾತ್ರೆಯಲ್ಲಿ ಮಾಯೆಗೆ ಸೋತು ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಅಂದ ಮೇಲೆ ಅವರು ಜ್ಞಾನವನ್ನೂ ಕೂಡ ಬಿಟ್ಟು ಓಡಿ ಹೋಗುತ್ತಾರೆ. ಪುನಃ ಮೊದಲು ಹೇಗಿದ್ದರೋ ಅದೇ ರೀತಿ ಆಗಿ ಬಿಡುತ್ತಾರೆ. ಇನ್ನು ಕೆಲವರು ಮೊದಲಿಗಿಂತ ಜಾಸ್ತಿ ಕನಿಷ್ಠರಾಗಿ ಬಿಡುತ್ತಾರೆ. ತಂದೆಯ ಸಮ್ಮುಖದಲ್ಲಿ ನಡತೆಯ ಮೂಲಕ ಮಕ್ಕಳ ದೇಹಾಭಿಮಾನ ಪ್ರಸಿದ್ಧ ಆಗಿ ಬಿಡುತ್ತದೆ. ಬ್ರಾಹ್ಮಣರ ಮಾಲೆ ಕೂಡ ಇದೆ. ಆದರೆ ಯಾರಿಗೂ ಕೂಡ ನಾವು ಇಲ್ಲಿ ಹೇಗೆ ನಂಬರ್ ವಾರಾಗಿ ಕುಳಿತುಕೊಳ್ಳುತ್ತೇವೆ ಅನ್ನುವುದು ಗೊತ್ತಿಲ್ಲ. ಏಕೆಂದರೆ ಮಕ್ಕಳಲ್ಲಿ ದೇಹಾಭಿಮಾನ ಇದೆ. ನಿಶ್ಚಯ ಉಳ್ಳಂತಹ ಮಕ್ಕಳು ಅವಶ್ಯವಾಗಿ ಅಪಾರ ಖುಷಿಯಲ್ಲಿ ಇರುತ್ತಾರೆ. ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇರುತ್ತದೆಯೋ ಅವರು ಅಪಾರ ಖುಷಿಯಲ್ಲಿ ಇರುತ್ತಾರೆ. ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ಹೋಗಿ ರಾಜಕುಮಾರ ಆಗುತ್ತೇನೆ ಎಂದು ಯಾರಿಗೆ ನಿಶ್ಚಯ ಇದೆ? ಎಲ್ಲರೂ ಕೈಯನ್ನು ಎತ್ತಿದರು. ಮಕ್ಕಳಿಗೆ ಎಷ್ಟೊಂದು ಖುಷಿ ಇರುತ್ತದೆ. ಆದರೆ ಇಲ್ಲಿ ನೀವು ಸಂಪೂರ್ಣ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ದೈವೀ ಗುಣವನ್ನು ಧಾರಣೆ ಮಾಡಿಕೊಂಡಾಗ ಮಾತ್ರ ನಾವು ದೇವತೆ ಆಗುತ್ತೇವೆ ಅನ್ನುವ ನಿಶ್ಚಯ ಇರುತ್ತದೆ. ನಿಶ್ಚಯ ಬುದ್ಧಿ ಉಳ್ಳವರಾಗುವುದು ಅಂದರೆ ವಿಜಯ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುವುದು, ಅಂದರೆ ಸ್ವರ್ಗದ ದೇವತೆ ಆಗುವುದು, ಸ್ವರ್ಗದ ರಾಜಕುಮಾರರಾಗುವುದು. ಇಂತಹ ಒಂದು ದಿನ ಅವಶ್ಯವಾಗಿ ಬರುತ್ತದೆ. ಆ ಸಮಯದಲ್ಲಿ ವಿದೇಶದವರು ಬೇರೆ ಸ್ಥಾನಕ್ಕೆ ಹೋಗುವ ಬದಲು ಮೌಂಟ್ ಅಬುವಿಗೆ ಬಂದು ಇರಲು ಪ್ರಾರಂಭ ಮಾಡುತ್ತಾರೆ. ಉಳಿದ ಎಲ್ಲಾ ತೀರ್ಥ ಸ್ಥಾನಕ್ಕೂ ಹೋಗುವುದನ್ನು ಬಿಟ್ಟು ಬಿಡುತ್ತಾರೆ. ವಿದೇಶದವರು ಭಾರತದ ರಾಜ್ಯೋಗವನ್ನು ಕಲಿಯಬೇಕು ಎಂದು ಬಯಸುತ್ತಾರೆ. ಸ್ವರ್ಗವನ್ನು ಯಾರು ಸ್ಥಾಪನೆ ಮಾಡಿದರು? ಪುರುಷಾರ್ಥವನ್ನು ಮಾಡಲಾಗುತ್ತದೆ. ಕಲ್ಪದ ಮೊದಲು ಹೇಗೆ ನಡೆದಿತ್ತು ಈಗಲೂ ಕೂಡ ಅದೇ ರೀತಿ ನಡೆಯುತ್ತದೆ. ಕಲ್ಪದ ಮೊದಲಿನಂತೆ ಅವಶ್ಯವಾಗಿ ಈಗಲೂ ಕೂಡ ಮ್ಯೂಸಿಯಂಗಳು ನಿರ್ಮಾಣ ಆಗುತ್ತದೆ. ಇಂತಹ ಪ್ರದರ್ಶನವನ್ನು ಸದಾಕಾಲಕ್ಕೋಸ್ಕರ ನಿರ್ಮಾಣ ಮಾಡಬೇಕು ಎಂದು ಮಕ್ಕಳು ತಿಳಿದುಕೊಳ್ಳಬೇಕು. 4 ವರ್ಷ ಅಥವಾ 5 ವರ್ಷಕ್ಕೋಸ್ಕರ ಒಂದು ಮನೆಯನ್ನು ಲೀಸ್ಗೋಸ್ಕರ ತೆಗೆದುಕೊಂಡು ಅಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡಬೇಕು. ನಾವು ಭಾರತದ ಸೇವೆಯನ್ನು ಮಾಡುತ್ತಿದ್ದೇವೆ. ಭಾರತವನ್ನು ಸುಖಧಾಮವನ್ನಾಗಿ ಮಾಡುವುದಕ್ಕೋಸ್ಕರ ಭಾರತದ ಸೇವೆಯನ್ನು ಮಾಡುತ್ತಿದ್ದೇವೆ. ಈ ಜ್ಞಾನದ ಮೂಲಕ ಅನೇಕರ ಕಲ್ಯಾಣ ಆಗುತ್ತದೆ ಎಂದು ಮನೆಯ ಮಾಲೀಕರಿಗೆ ತಿಳಿಸಿ ನೀವು ಮನೆಯನ್ನು ಲೀಸಿಗೆ ತೆಗೆದುಕೊಂಡು ಅಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸ್ಥಾರ. ಫಸ್ಟ್ ಪಾಯಿಂಟ್, ಅಪಾರ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಸದಾ ನಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ. ಮತ್ತು ಪರಮಾತ್ಮ ತಂದೆ ನಮಗೆ ಅಪಾರ ಧನ ಸಂಪತ್ತನ್ನು ನೀಡುತ್ತಿದ್ದಾರೆ ಅನ್ನುವ ಸ್ಮೃತಿ ಇರಬೇಕು. ನಾವೀಗ ಹೊಸ ಜಗತ್ತಾದಂತಹ ಅಮರಪುರಿಗೆ ಹೋಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವ ಸ್ಮೃತಿ ಇರಬೇಕು. ಸೆಕೆಂಡ್ ಪಾಯಿಂಟ್, ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುವುದಕ್ಕೋಸ್ಕರ ನಿಶ್ಚಯ ಬುದ್ಧಿ ಉಳ್ಳವರಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಸೇವೆಗೋಸ್ಕರ ಎಷ್ಟೆಲ್ಲ ಹಣವನ್ನು ಅರ್ಪಣೆ ಮಾಡಿದ್ದೀರೋ ಆ ಹಣವನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಂಕಲ್ಪ ಎಂದೂ ನಿಮ್ಮ ಮನಸ್ಸಿನಲ್ಲಿ ಬರಬಾರದು. ಸಂಶಯ ಬುದ್ಧಿ ಉಳ್ಳವರಾಗಿ ನಿಮ್ಮ ಪದವಿಯನ್ನು ಕಳೆದುಕೊಳ್ಳಬಾರದು. ಇಂದಿನ ವರದಾನ ಆಗಿದೆ, ಕ್ರೋಧಿ ಆತ್ಮರಿಗೆ ದಯೆ ಅನ್ನುವ ಶೀತಲ ಜಲದ ಮೂಲಕ ಗುಣವನ್ನು ದಾನವಾಗಿ ನೀಡುವಂತಹ ವರದಾನಿ ಆತ್ಮರಾಗಿ ನಿಮ್ಮ ಸಮ್ಮುಖಕ್ಕೆ ಕ್ರೋಧದ ಅಗ್ನಿಯಲ್ಲಿ ಸ್ವಯಂ ಸುಟ್ಟುಕೊಳ್ಳುತ್ತಿರುವಂತವರು ಯಾರಾದರೂ ಬಂದರೆ, ನಿಮಗೆ ನಿಂದನೆಯನ್ನು ಮಾಡಿದರೆ, ಯಾರಾದರೂ ನಿಮ್ಮನ್ನು ಬೈದರೆ, ಇಂತಹ ಆತ್ಮರ ಬಗ್ಗೆ ನೀವು ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಂಡು ನಿಮ್ಮ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ವೃತ್ತಿಯ ಮೂಲಕ ಸ್ಥಿತಿಯ ಮೂಲಕ ಗುಣವನ್ನು ದಾನವಾಗಿ ನೀಡಿ ಅಥವಾ ಸಹನಶೀಲತೆಯ ಶಕ್ತಿಯ ವರದಾನವನ್ನು ಆ ಕ್ರೋಧಿ ಆತ್ಮರಿಗೆ ನೀಡಿ. ಕ್ರೋಧಿ ಆತ್ಮರು ಪರವಶ ಆಗಿದ್ದಾರೆ. ಇಂತಹ ಪರವಶ ಆತ್ಮರ ಮೇಲೆ ದಯೆ ಅನ್ನುವ ಶೀತಲ ಜಲವನ್ನು ಹಾಕಿ ಅವರನ್ನು ಶಾಂತ ಮಾಡಿ. ಇದೇ ವರದಾನಿ ಆತ್ಮರಾದ ನಿಮ್ಮ ಕರ್ತವ್ಯ ಆಗಿದೆ. ಚೈತನ್ಯದಲ್ಲಿ ಯಾವಾಗ ನೀವು ಇಂತಹ ಸಂಸ್ಕಾರವನ್ನು ತುಂಬಿಕೊಳ್ಳುತ್ತೀರೋ ಆಗ ನಿಮ್ಮ ಜಡಚಿತ್ರದ ಮೂಲಕ ಭಕ್ತರಿಗೆ ವರದಾನ ಪ್ರಾಪ್ತಿಯಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ನೆನಪಿನ ಮೂಲಕ ಸರ್ವಶಕ್ತಿಯ ಖಜಾನೆಯ ಅನುಭವವನ್ನು ಮಾಡುವಂತವರೇ ಶಕ್ತಿಯಿಂದ ಸಂಪನ್ನ ಆಗುತ್ತಾರೆ. ಒಳ್ಳೆಯದು. ಓಂ ಶಾಂತಿ.